ஸ்ரீகுருப்போ நம ஹரிபோம். ஜலஜேஷ்டாரம் ஜெகதீஷபதாஸ்ரயம் ஜெகதீஸ்வரவிக்யாதம் ஜெகந்நாதகுரும் பஜே. ஹரிகஷாமிருதசார குருபட கருணதிந்தாபனிதுபேழுவே பரமபகவத்பக்தரிதநாதரது கேளுவதூ. ஜனநிபித பூ வாரிதம்பர வெனிப பஞ்சாக்னியலி நாராயணன த்ரிம்சதி மூர்த்திகள வியாபார வியாப்திகள தெனது திவசகளெம்ப சமிதைகளனு நிரந்தரதி ஹோமிசுத பாவனகே பாவன நெனிப பரமன பேடு பரமசுகா. இது எல்லி வந்திருத்து ஜீவஹோம பிரகரணத்தில் வந்திருத்து. ஐந்து அக்னிகள் தாயி தந்தை பூமி வாரித மேக அம்பர ஆகாஷ. ஐந்து அக்னிகளில் நாராயணன த்ரிம்சதி மூர்த்திகள. த்ரிம்சதி அந்த மூவத்து. ஹேகே மூவத்து? மூல ஐந்து மூல ஐந்து அந்த ஜனனி பீட பூ வாரித அம்பர அனிருத்த பிரத்யும்ன சங்கர்ம வாசுதேவ நாராயண. ஆ மூர்த்திகள் அதிலிருந்து வந்த ஐதைந்து மூர்த்திகள் பிரகார எல்லா கடை சேர்ந்து இப்பத்தைந்து. மூல ஐந்து சேர்ந்து மூவத்து. மூர்த்திகள வியாபார வியாப்திகள அந்த ஒந்தொந்து மூர்த்திய வியாபார ஒந்தொந்து மூர்த்திய வியாப்தி சிந்தனை மாடத்தா வரபேக்கு. ஹௌதா நோட யாவது பந்தாக நிமக்கு எஷ்டு நெனப்பிதே நித்ய சிந்தனை மாடத்தாரு பருத்து அல்வா நேனே அது. ஆ நேனு ஆத்மாலே அந்தரே முந்தே மாடபேக்காகிறது ஹேளுத்தா இதா. ஆ இல்லி இல்லி அக்னி 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 இல்லி ஏன்பதே எல்ல ஸ்மரணை மாடிது. முந்தேனு அந்தரே ದಿವಸಗಳೆಂಬ ಸಮಿಧೆಗಳನ್ನು ನಿರಂತರ ನಿರಂತರದಿ ಹೋಮಿಸುತ್ತ. ಆ ದಿವಸವೆಂಬ ಸಮಿತ್ತನ್ನ ನಿರಂತರ ಹೋಮ ಮಾಡಬೇಕು ಅಂತ. ಇಲ್ಲಿ ಸಂಬಂಧ ಏನು? ದಿವಸವೆಂಬ ಸಮಿತ್ತನ್ನ ಎಲ್ಲಿ ಆ ಹೋಮ ಮಾಡಬೇಕು? ಐದು ಅಗ್ನಿಗಳಲ್ಲ ಸಂಶಯ. ಏನು ಮಾಡಬೇಕು ಗೊತ್ತಾಗಲ್ಲಲ್ಲಿ. ದಿವಸಗಳೆಂಬ ಸಮಿಧೆಗಳನ್ನು ನಿರಂತರದಿ ಹೋಮಿಸುತ್ತ ಅಂದ್ರು. ದಿವಸಗಳೆಂಬ ಸಮಿಧೆಗಳನ್ನು ನಿರಂತರ ಹೋಮ ಮಾಡಬೇಕು ಅಂದ್ರೆ ಅಗ್ನಿ ಬೇಕಲ್ಲ. ಯಾವ ಅಗ್ನಿಯಲ್ಲಿ ಹೋಮ ಮಾಡಬೇಕು ಅದೊಂದು ಪ್ರಶ್ನೆ. ಮತ್ತೆ ಆ ದಿವಸಗಳೆಂಬ ಸಮಿಧೆಗಳನ್ನು ಈ ಕುಂಡದಲ್ಲಿ ಹೋಮ ಮಾಡಬೇಕಾದ್ರೆ ಐದು ಅಗ್ನಿಗಳನ್ನು ಯಾಕೆ ನೆಂದದ್ದು? ಐದು ಅಗ್ನಿಗಳನ್ನು ಹೇಳಿ ನಂತರ ದಿವಸಗಳೆಂಬ ಸಮಿಧಗಳನ್ನು ಹೇಳಬೇಕಾದರೆ ಏನಾದರೂ ಸಂಬಂಧ ಇರಬೇಕಾ? ಸಂಬಂಧ ಇಲ್ಲದೆ ಅದಕ್ಕದು ಇದಕ್ಕೂ ಎರಡು ಸೇರಿಸಿ ಹೇಳಿಬಿಡದ? ಸಂಬಂಧ ಇರಲೇಬೇಕು. ಏನು ಸಂಬಂಧ ಅಂದ್ರೆ ಹೇಳ್ತಾರೆ, ಈ ಐದು ಅಗ್ನಿಗಳಲ್ಲಿ ಹೋಮ ದೇವತೆಗಳು ಹೋಮ ಮಾಡಿದ್ದರಿಂದ, ಜೀವನನ್ನು ಹೋಮ ಮಾಡಿದ್ದರಿಂದ, ನನ್ನನ್ನು ಹೋಮ ಮಾಡಿದ್ದರಿಂದ ನನಗೆ ಈ ಒಂದು ವಿಶೇಷವಾದ ಶರೀರ ಬಂದಿದೆ. ಹೌದಾ? ಈ ಶರೀರ ಬಂದದ್ದಕ್ಕೆ ಸ್ವಾಮಿ ಈ ಶರೀರ ಕೊಟ್ಟಿದ್ದೀಯ. ಈ ಶರೀರದಿಂದ ಒಂದು ದಿವಸ ಏನು ವಿಶೇಷವಾಗಿ ಕಳೆಯಿತು ಅದು ನಿನ್ನ ಆಹುತಿ ಅಂತ ದೇವರಿಗೆ ಅರ್ಪಣೆ ಮಾಡಿದೆ. ಆ ಯಜ್ಞದಿಂದ ಬಂದ ವಿಶೇಷ ಪ್ರಸಾದ ಇದು ಶರೀರ. ಐದು ಅಗ್ನಿಗಳಲ್ಲಿ ದೇವತೆಗಳು ಹೋಮ ಮಾಡಿದ್ದಕ್ಕೆ ಹುಟ್ಟಿದ ಶರೀರ. ಈ ಮಾನವನ ಜೀವನವೇ ಯಜ್ಞ. ಈ ಯಜ್ಞದಲ್ಲಿ ದಿವಸಗಳನ್ನೇ ಆಹುತಿಗಳನ್ನಾಗಿ ಕೊಡುವುದು. ಅಂದ್ರೆ ಅರ್ಥ ಏನು ಅಂದ್ರೆ ಆ ಐದು ಅಗ್ನಿಗಳಲ್ಲಿ ಯಾವ ರೂಪಗಳು ನಿಂತಿವೆ ಆ ರೂಪಗಳೇ ನಮ್ಮ ಶರೀರದಲ್ಲೂ ನಿಂತಿವೆ. ಬಿಂಬಮೂರ್ತಿಯಲ್ಲಿ ಬಿಂಬನೇ ಆ ರೂಪದಲ್ಲಿ ನಿಂತಿದ್ದಾನೆ ಅಂತ ಸ್ವಾಮಿಗೆ ನೀನೇ ಈ ಶರೀರ ಕೊಟ್ಟಿದ್ದೀಯ, ಈ ಯಜ್ಞ ಮಾಡುವ ಭಾಗ್ಯ ಕೊಟ್ಟಿದ್ದೀಯ, ಈ ಯಜ್ಞವನ್ನು ನೀನು ಸ್ವೀಕಾರ ಮಾಡಯ್ಯ ಅಂತ ಆ ಮೂರ್ತಿಗೆ ಕೊಡಬೇಕು. ಯಾವ ಮೂರ್ತಿ? ಯಾವ ಮೂರ್ತಿಯಾದರೆ ಐದು ಅಗ್ನಿಗಳಲ್ಲಿ ನಿಂತು ಎಲ್ಲರಿಗೆ ಶರೀರ ಬರುವಂತೆ ಮಾಡುತ್ತಾ ಇದ್ದಾನೋ ಆ ಐದು ಅಗ್ನಿಗಳಿಂದ ಅಭಿನ್ನನಾದ ನಮ್ಮ ಬಿಂಬಮೂರ್ತಿಯಲ್ಲಿ ನಾವು ವಿಶೇಷವಾಗಿ ನಿತ್ಯ ನಾವು ಕೊಡುವ ಏನು ಫಲ ಸಮರ್ಪಣೆ ಯಾವುದಕ್ಕೆ? ಇಂಥ ಅಗ್ನಿಗಳಲ್ಲಿ ಹೋಮ ಆದ ಮೇಲೆ ನನಗೆ ಇಂಥ ಒಳ್ಳೆ ಶರೀರ ಕೊಟ್ಟಿದ್ದೀಯಲ್ಲ, ಅದಕ್ಕಾಗಿ ನಿನ್ನ ಪೂಜಾ. ಏನು ಪೂಜಾ ಅದು ಅಂದರೆ ಈ ಶರೀರದಿಂದ ಆಗುವ ನಿತ್ಯ ಕರ್ಮಗಳು ದಿವಸಗಳೆಂಬ ಸಮಿಧಗಳನ್ನ ದೇವರಲ್ಲಿ ಆಹುತಿ ಕೊಡುತ್ತಾ ಹೋಗು. ಅದರಿಂದ ಸಂಬಂಧ ಏನು ಗೊತ್ತಾಯಿತು? ಆ ಐದು ಅಗ್ನಿಗಳಿಗೂ ನಾವು ಮಾಡುವ ಪೂಜೆಗೂ ಅಲ್ಲಿರುವ ರೂಪಗಳೇ, ಅಲ್ಲಿರುವ ರೂಪಗಳೇ ಇಲ್ಲಿ ನಿಯಾಮಕವಾಗಿ ನಿಂತಿವೆ. ಅಲ್ಲಿರೋ ರೂಪಗಳೇ ಇಲ್ಲಿ ನಿಯಾಮಕವಾಗಿ ನಿಂತಿವೆ. ಇನ್ನಾ ಸರಿಯಾಗಿ ಹೇಳಬೇಕಾದರೆ ಜೀವನನ್ನ ಮೊದಲನೆಯ ಅಗ್ನಿ ಎಲ್ಲಿ ಹಾಕ್ತಾರೆ? ನಾರಾಯಣ ಅಗ್ನಿಯಲ್ಲಿ ಹೋಮ ಮಾಡಿದಾಗ ಇವನಲ್ಲಿ ನಾರಾಯಣ ರೂಪ ಸೇರಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ನಾರಾಯಣನಿಂದ ಹುಟ್ಟಿದ ಐದು ರೂಪಗಳು ಒಂದೊಂದು ರೂಪದಿಂದ ಇವನಲ್ಲಿ ಸೇರುತ್ತೆ. ಆ ಐದು ರೂಪಗಳು ಒಟ್ಟಾರೆ ಇವನಿಲ್ಲಿಗೆ ಬರುವಾಗ 30 ರೂಪಗಳು ಇವನಲ್ಲಿ ಸನ್ನಿಹಿತವಾಗಿರುತ್ತೆ. ಯಾಕೆ ಅಂದರೆ ಆ 30 ರೂಪಗಳನ್ನ ಅಲ್ಲಿರುವ 30 ರೂಪಗಳನ್ನ ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ ಆ 30 ರೂಪಗಳೇ ಈ ಶರೀರದಲ್ಲಿದ್ದುಕೊಂಡು ವಿಶೇಷ ಫಲ ಕೊಡುತ್ತೆ. ಆ 30 ರೂಪಗಳೇ ಇಲ್ಲಿ ನಿಂತದ್ದರಿಂದ ಆ 30 ರೂಪಗಳು ನಮಗೆ ಶರೀರ ಕೊಟ್ಟದ್ದಕ್ಕೆ ಕೃತಜ್ಞತೆ ಸಲ್ಲಿಸಬೇಕಲ್ಲ. ಅದ ಹೇಗೆ ಸಲ್ಲಿಸಬೇಕು? ನಿತ್ಯ ದಿವಸವೆಂಬ ಆಹುತಿಗಳನ್ನ ಇಲ್ಲಿರುವ ರೂಪಕ್ಕೆ ಕೊಟ್ಟರೆ ಆಯಿತು. ಈ ರೂಪ ಯಾವುದು? ಆ ರೂಪವೇ. ಆ ಐದು ರೂಪಗಳು ಇಲ್ಲಿ ನಿಂತಿವೆ. ಈ ಶರೀರದಲ್ಲಿ ವಿಸ್ತಾರವಾಗಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ನಿಂತಿವೆ. ಆದ್ದರಿಂದ ಆ ರೂಪಗಳಿಗೇನೆ ಇಲ್ಲಿ ಆಹುತಿ ಕೊಡೋದು. ಸ್ವಾಮಿ ನಿನ್ನಿಂದಾಗಿ ಈ ಶರೀರ ಬಂತು. ಅಷ್ಟೇ ಅಲ್ಲದೆ ಆ ಐದು ರೂಪಗಳಿಂದ ಹುಟ್ಟಿದ ಅಂದ್ರೆ ಒಟ್ಟಾರೆ 30 ರೂಪಗಳನ್ನು ಯಾರು ಚಿಂತನೆ ಮಾಡುತ್ತಾರೆ ಆ 30 ರೂಪಗಳು ನಮ್ಮ ಶರೀರದಲ್ಲಿ ಇದ್ದುಕೊಂಡು ಏನ್ ಮಾಡುತ್ತವೆ ಅಂದ್ರೆ 30 ಭಾಗವತ ಧರ್ಮಗಳೇನಿವೆ ಭಾಗವತ ಹೇಳುತ್ತೆ. 30 ಧರ್ಮಗಳು ಬರಬೇಕು. ಆ ಧರ್ಮಗಳಿಂದ ಕೂಡಿದ ಸಾಧನೆ ಏನಿದೆ ಆ ಸಾಧನೆಯೇ ಭಗವಂತನಿಗೆ ಪ್ರೀತಿಕರ. 30 ಭಾಗವತ ಧರ್ಮಗಳು ಬರಬೇಕಾದರೆ 30 ರೂಪಗಳ 30 ಹೆಸರನ್ನು ಚಿಂತನೆ ಮಾಡಿದರೆ 30 ಗುಣಗಳು ನಮ್ಮಲ್ಲಿ ಒಡಮೂಡುತ್ತೆ. 30 ಗುಣಗಳು ನಮ್ಮಲ್ಲಿ ಒಡಮೂಡ್ತಾ ಬರುತ್ತೆ. ಆ 30 ಗುಣಗಳು ನಮ್ಮಲ್ಲಿ ಒಡಮೂಡಬೇಕಾದರೆ ನಾವೇನು ಮಾಡಬೇಕು? 30 ಆ ರೂಪಗಳು, 30 ರೂಪಗಳು, 30 ರೂಪಗಳ ಹೆಸರು ಆ ಗುಣವನ್ನ ಚಿಂತಿಸಿ ಆ ರೂಪಗಳೆಲ್ಲ ನನ್ನಲ್ಲೇ ನಿಂತಿವೆ ಅಂತ ಯಾರು ಚಿಂತನೆ ಮಾಡುತ್ತಾ ಬರುತ್ತಾರೋ ಅವಾಗ ಆ ರೂಪಗಳು ತಮ್ಮ ತಮ್ಮ ಗುಣಗಳನ್ನ ನಮ್ಮಲ್ಲಿ ಪ್ರಕಟ ಮಾಡುತ್ತಾ ಬರುತ್ತೆ. ಅವಾಗ ಒಂದೊಂದು ಸುಗುಣ ನಮ್ಮಲ್ಲಿ ಪ್ರಕಟ ಆಗಿ ಆ 30 ಸುಗುಣಗಳಿಂದ ಕೂಡಿದ ಧರ್ಮಾಚರಣೆ ಅನುಷ್ಠಾನ ನಮ್ಮಿಂದ ನಡೆಯುತ್ತೆ. ಒಟ್ಟಾರೆ ಈ 30 ರೂಪಗಳ ನಿತ್ಯ ಚಿಂತನೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ಮೊದಲನೆಯದು ದೇಹ ಕೊಟ್ಟದ್ದಕ್ಕೆ ದೇವತೆಗಳ ಋಣ ಕಳೆಯುತ್ತೆ. ದೇಹ ಕೊಟ್ಟದ್ದವರೇ ಆಹುತಿ ಕೊಟ್ಟು ನಮ್ಮನ್ನೇ ಆಹುತಿಯಾಗಿ ಕೊಟ್ಟು ಅವರ ಋಣ ಚೂರಾದರೂ ಕಳೆಯುತ್ತೆ. ಎರಡನೆಯದು ಅವರ ಪ್ರಸಾದ ಆಗುತ್ತೆ. ಮೂರನೆಯದು ಭಗವದ್ ರೂಪಗಳ ಚಿಂತನೆ ಆಗುತ್ತೆ. ನಾಲ್ಕನೆಯದು ಅದೇ ರೂಪಗಳು ಇಲ್ಲಿ ನಿಂತು ನಮ್ಮಲ್ಲಿ ಬೇಕಾದ ಗುಣಗಳನ್ನ ಪ್ರಕಟ ಮಾಡುತ್ತಾ ಬರುತ್ತವೆ. ಹೌದಾ? ಆ 30 ಗುಣಗಳ ಪ್ರಕಟ ಆದರೆ 30 ಗುಣಗಳಿಂದ ಕೂಡಿದ ಸಾಧನೆ ಅದ್ಭುತವಾಗಿ ನಮ್ಮಲ್ಲಿ ನಡೆಯುತ್ತೆ. ಇಷ್ಟೆಲ್ಲ ಉಪಕಾರ ಇದೊಂದು ಪ್ರಕರಣ ಅಂದ್ರೆ ಈ ಸಂಧಿಯ ಚಿಂತನೆ ಮಾಡಿದ್ರೆ ಬರುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಸಂಧಿಯನ್ನು ಯಾರು ಚಿಂತನೆ ಮಾಡುತ್ತಾ ಬರುತ್ತಾರೆ ಅವರಿಗೆ ದಿನೇ 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 ಶರೀರದ ಮೇಲೆ ಅಭಿಮಾನ ಕಡಿಮೆ ಆಗ್ತಾ ಹೋಗುತ್ತೆ. ಶರೀರದ ಮೇಲೆ ಅಭಿಮಾನ ಹೋಗ್ತಾ 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 ಬರುತ್ತೆ. ಆದ್ದರಿಂದ ಈ ಸಂಧಿ ಬಹಳ ವಿಶೇಷವಾದ ಬೃಹದಾರಣ್ಯಕ್ಕೆ ಉಪನಿಷತ್ತಿನ ಅದ್ಭುತವಾದ ಕೊಡುಗೆ. ಅಲ್ಲ, ಉಪನಿಷತ್ತಿನ ಚಿಂತನೆ ನಾವು ಮಾಡಬಾರದಲ್ಲ ಹೆಂಗಸರು, ಅದೊಂದು ಅದಕ್ಕೆ ಹೇಳಿದ್ರು. ಕನ್ನಡದಲ್ಲಿ ಚಿಂತನೆ ಮಾಡಲಿಕ್ಕೆ ಯಾವ ಅಭ್ಯಂತರ ಇಲ್ಲ, ಅದಕ್ಕೆ ದಾಸರು ಕನ್ನಡದಲ್ಲಿ ನಮಗೆ ಕೊಟ್ಟಿದ್ದಾರೆ, ಅದನ್ನು ಚಿಂತನೆ ಮಾಡೋದು. ದಿವಸಗಳೆಂಬ ಸಮಿಧಗಳನ್ನು ನಿರಂತರದಿ ಹೋಮಿಸುತ್ತಾ ಅಂದ್ರು. ಈ ದಿವಸಗಳೆಂಬ ಸಮಿಧಗಳನ್ನು ಹೋಮಿಸೋದು ಅಂದ್ರೆ ಏನು ಅಂದ್ರೆ, ನಮ್ಮಲ್ಲಿ ಎಷ್ಟು ಅಗ್ನಿಗಳಿವೆ? ಐದು ಅಗ್ನಿಗಳು. ಯಾವ್ದಾವುದು? ಆಹವನೀಯ, ಗಾರ್ಹಸ್ಪತ್ಯ, ದಕ್ಷಿಣಾಗ್ನಿ, ಸಭ್ಯಾಗ್ನಿ, ಅವಸರಭ್ಯಗ್ನಿ ಅಂತ ಐದು ಅಗ್ನಿಗಳಿವೆ. ಆ ಐದು ಅಗ್ನಿಗಳಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳು ನಿಂತಿವೆ. ಹೌದಾ? ಆ ರೂಪಗಳೇ ಇಲ್ಲಿ ನಿಂತಿವೆ. ಈ ರೂಪಗಳಲ್ಲಿ ಇಲ್ಲಿ ಕೂಡ ಹೇಗಿದೆ ಅಗ್ನಿಗಳು ನೋಡಿ, ಇಲ್ಲಿ ಕೂಡ ಅಲ್ಲಲ್ಲಿ ಏನೇನು ಐದೈದು ರೂಪಗಳಿವೆ, ಇಲ್ಲಿ ಕೂಡ ಐದೈದು. ಆಹವನೀಯ ಮುಖದಲ್ಲಿ, ಗಾರ್ಹಸ್ಪತ್ಯ ಹೃದಯದಲ್ಲಿ, ದಕ್ಷಿಣಾಗ್ನಿ ಮಧ್ಯದಲ್ಲಿ, ಭುಕ್ಷೆಯ ಮಧ್ಯದಲ್ಲಿ, ಎಡಬಲದಲ್ಲಿ ಸಭ್ಯಾಗ್ನಿ, ಅವಸರಭ್ಯಗ್ನಿ ನಿಂತಿವೆ. ಅಲ್ಲಿ ಏನು ಐದು ಅಗ್ನಿಗಳಲ್ಲಿ ಪ್ರಧಾನ ರೂಪ ಐದೈದು ರೂಪಗಳೇನಿವೆ ಎಲ್ಲವೂ ನಮ್ಮ ಶರೀರದಲ್ಲಿ ಇಲ್ಲಿ ನಿಂತಿವೆ. ಆ ರೂಪದ ಉಪಕಾರ ಚಿಂತನೆ ಮಾಡಿ ಅದೇ ರೂಪದಿಂದ ಅಭಿನ್ನವಾದ ಈ ರೂಪಗಳಿಗೆ ನಾವೇನು ಮಾಡಬೇಕು? ಆಹುತಿಯನ್ನ ಕೊಡಬೇಕು. ಬಿಂಬನೆ ನಿಂತಿದ್ದಾನೆ ಅಂತ ಚಿಂತನೆ ಮಾಡಿ ದಿವಸಗಳೆಂಬ ಸಮಿಧಗಳನ್ನು, ದಿವಸವನ್ನೇ ಸಮಿತ್ತು ಒಂದು ಚಿಂತನೆ ಮಾಡಿ ಕೊಡಬೇಕಂತೆ. ದಿವಸವೆಂಬುದು ಸಮಿತ್ತು ಅಂದ್ರೆ ಅರ್ಥ ಏನು ಅಂದ್ರೆ, ಈ ಒಂದು ದಿವಸ, ದಿವಸದಲ್ಲಿ ಎಷ್ಟು ನಿಮಿಷಗಳು, ಘಳಿಗೆಗಳು, ಏನೇನು ಬರುತ್ತೆ, ಆಯಾ ಆಕಾರದಲ್ಲಿ ಭಗವದ್ ರೂಪಗಳೇ ನಿಂತಿವೆ. ಒಟ್ಟಾರೆ ದಿವಸದ ಕಾಲದ ಆಕಾರದಲ್ಲಿ ಭಗವಂತನೇ ಇದ್ದಾನೆ, ಕಾಲ ನಿಯಾಮಕನಾಗಿ. ಒಂದು ದಿವಸದಲ್ಲಿ ಇರುವ ಭಗವದ್ ರೂಪ ಏನಿದೆ ಅದು ದಿವಸ ಅಂತ ಕರೆದರು. ಹಾಗೆ ಆ ದಿವಸದಲ್ಲಿ ನಡೆದ ಕರ್ಮಗಳು, ಆ ದಿವಸದಲ್ಲಿ ನಡೆದ ನಾನಾ ವಿಚಾರಗಳು, ಪದಾರ್ಥಗಳ ಸ್ವೀಕಾರ, ಅಲ್ಲಲ್ಲಿ ಪ್ರಕಟವಾದ ರೂಪಗಳು, ಇವೆಲ್ಲ ಸಮಿತ್ತು. ಈ ಸಮಿತ್ತನ್ನ ನಾವು ಈ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾ ಬರಬೇಕು. ಹೌದಾ? ಹಾ, ಬೆಳಿಗ್ಗೆ ಕುಶಕಾಲ ಎಷ್ಟು ಗಂಟತ್ತದು? ಎರಡೂವರೆ ಗಂಟತ್ತು, ಮೂರುವರೆಯಿಂದ ಆರು ತನಕ, ನಂತರ ಆರರಿಂದ ಎಂಟೂವರೆ ತನಕ, ಈ ತರ ಒಂದೊಂದು ಕಾಲದಲ್ಲಿ ಆಯಾ ಅಗ್ನಿಗಳಲ್ಲಿ ಸಾಮ ಪ್ರತಿಪಾದ್ಯ ರೂಪಗಳು, ರೂಪಗಳೆಲ್ಲ ಹೋದಲ್ವಾ, ಆ ಅಗ್ನಿಗಳನ್ನು ಚಿಂತನೆ ಮಾಡುತ್ತಾ ಭಗವಂತನಲ್ಲಿ ಆಯಾ ಕಾಲದಲ್ಲಿ, ಕಾಲ ಎಷ್ಟೊತ್ತು? ಎರಡೂವರೆ ಗಂಟೆ ಕಾಲ. ಹೌದಾ? ಆ ಕಾಲದಲ್ಲಿ ಆ ಕಾರಣಾಮಕ ಭಗವದ್ ರೂಪ ಇದೆಯಲ್ಲ, ಆ ರೂಪವನ್ನ ಐಕ್ಯ ಚಿಂತನೆ ಮಾಡುವುದೇ ಕಾಲ ಹೋಮ ಮಾಡುವುದು. ದಿವಸವೇ ಸಮಿತ್ತಾಗಿ ಹೋಮ ಮಾಡುವುದು ಅಂದ್ರೆ ದಿವಸದಲ್ಲಿರುವ ಭಗವದ್ ರೂಪಗಳನ್ನ ನೆನೆದು, ಕಾಲದಲ್ಲಿರುವ ಭಗವದ್ ರೂಪಗಳನ್ನ ನೆನೆದು ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಹೋಮ. ಆ ಬಿಂಬಮೂರ್ತಿ ಹೇಗಿದ್ದಾನೆ? ಐದು ರೂಪಗಳಿಂದ ಇದ್ದಾನೆ, ನಾರಾಯಣಾದಿ ರೂಪಗಳಿಂದ. ಅಲ್ಲಿ ಈ ರೂಪಗಳನ್ನ ಐಕ್ಯ ಚಿಂತನೆ ಮಾಡುವುದೇ ದಿವಸಗಳನ್ನು ಹೋಮಿಸುವುದು. ಹೇಗ್ ಮಾಡಬೇಕು ಅದನ್ನ? ನಿರಂತರವಾಗಿ. ನಿರಂತರ ಅಂದ್ರೆ ಶಬ್ದ ಒಡೆದಾಗ ನಿರ್ಗತವಾದ ಅಂತರ, ಅಂತರ ಇಲ್ಲದ್ದು ನಿರಂತರ ಅಂದ್ರೆ ಇವತ್ತು ಮಾಡಿದೆ ನಾಳೆ ಬಿಟ್ಟೆ, ಇವತ್ತು ಮಾಡಿದೆ ನಾಳೆ ಬಿಟ್ಟೆ, ಹಾಗಿಲ್ಲ, ಇದಾಗು ಮಾಡಬೇಕು. ನಾವು ಹಾಗಲ್ಲ, ಇವತ್ತಾಗಿಲ್ರಿ ನಾಳೆ ನೋಡೋಣ, ದಿನಾಗು ಮಾಡಬೇಕು. ನಿರಂತರ ಹೋಮಿಸುತ್ತ ಪಾವನಕ್ಕೆ ಪಾವನ ನೆನಪ. ಪಾವನ ಅಂದ್ರೆ ಯಾರು? ವಾಯುದೇವರು. ಪಾವನಕ್ಕೆ ಪಾವನ, ಪವಿತ್ರವಾದ ವಸ್ತುಗಳಲ್ಲಿ ವಿಶೇಷವಾದವರು ಯಾರು ಅಂದ್ರೆ ವಾಯುದೇವರು. ಆ ವಾಯುದೇವರಿಗೆ ಪಾವನ, ಅವರನ್ನೇ ಪವಿತ್ರ ಮಾಡುವ. ಯಾವುದರಲ್ಲಿ ಬಂದಿದು? ಶುದ್ಧ ಯಜ್ಞ ಪ್ರಕರಣದಲ್ಲಿ. ಯಜ್ಞನಾಮಕ ವಾಯುದೇವರ, ವಾಯುದೇವರಾದರೆ ವಾಯುದೇವರೊಳಗೆ ಯಜ್ಞನಾಮಕನಾಗಿ ನಿಂತು ವಾಯುದೇವರನ್ನು ಪವಿತ್ರ ಮಾಡುವಂತಹ, ಆದ್ದರಿಂದ ದೇವರಿಗೆ ಯಜ್ಞ ಅಂತ ಸ್ವಲ್ಪ. ಅದಕ್ಕೆ ಪಾವನಕ್ಕೆ ಪಾವನ ನೆನಪ. ಪರಮನ ಬೇಡು, ಪರಮ ಎಲ್ಲಾದರಲ್ಲೂ ಉತ್ಕೃಷ್ಟ, ಒಳ್ಳೆ ಜ್ಞಾನ, ಆನಂದ, ಶಕ್ತಿ, ಏನೇನಿದೆ ಒಳ್ಳೆ ಒಳ್ಳೆ ಗುಣಗಳು, ಅದರಲ್ಲಿ ಪರಮ, ಪರಮೋಚ್ಚ ಸ್ಥಿತಿಯಲ್ಲಿರ್ತಕ್ಕಂಥ ಭಗವಂತ ಅವನನ್ನು ಬೇಡು ಪರಮಸುಖ. ಪರಮಸುಖವನ್ನು ಬೇಡಬೇಕಂತೆ. ಪರಮಸುಖ ಅಂದ್ರೆ ಮೋಕ್ಷ ಸುಖ. ಮೋಕ್ಷ ಸುಖ ಅಂದ್ರೆ ಏನು? ಮೋಕ್ಷದಲ್ಲಿ ಯಾವ್ಯಾವ ರೀತಿ ಸುಖ ಬರಲಿ ಸಾಧ್ಯ? ಅಲ್ಲಿ ನಾನಾ ರೀತಿ ಬರ್ತಾ ಇದೆ. ನಮ್ಮೊಳಗಿನ ಸುಖವೇ ಕೊಡ್ತಾನೆ. ನೆಪ ಯಾವುದು ಮಾಡುತ್ತಾನೆ? ನಾನಾ ರೀತಿಯಾದ ತಿರುಗಾಡುವುದು, ತಿನ್ನುವುದು, ಕೂಡುವುದು, ಮಾಡುವುದು, ಇವೆಲ್ಲ ಮೋಕ್ಷದಲ್ಲೂ ಇರುತ್ತೆ. ನಾನಾ ರೀತಿಯಾಗಿ ಸುಖ ಕೊಡುವುದು ಅಲ್ಲೂ ಇರುತ್ತೆ. ಅಲ್ಲಿ ಶುದ್ಧ ಸತ್ವ ಗುಣದಿಂದ ತಯಾರಾದ ಪದಾರ್ಥಗಳೇ ಎಲ್ಲ ಇರುತ್ತೆ. ಆ ಪದಾರ್ಥಗಳ ಮೇಲೆ ಅಪೇಕ್ಷೆ ಕೊಟ್ಟು ಆ ಪದಾರ್ಥಗಳನ್ನು ಉಣ್ಣುವಾಗ ಕುಡಿಯುವಾಗ ನಾನಾ ರೀತಿಯಲ್ಲಿ ದೇವರು ಸುಖ ಕೊಡುತ್ತಾನೆ. ಪದಾರ್ಥ ಕೊಡುತ್ತಾನೆ, ಪದಾರ್ಥ ನೆಪ ಮಾಡಿ ಸುಖ ಎಲ್ಲಿಂದ ಕೊಡುತ್ತಾನೆ? ನಮ್ಮ ಸ್ವರೂಪದೇ ನಮಗೆ ಕೊಡುತ್ತಾನೆ. ಸುಖ ಮಾತ್ರ ಇಲ್ಲಿದೆ ಬರ್ತಾ ಇರುತ್ತೆ. ಅದು ತಿಳ್ಕೊಂಡವರು ಏನು ಮಾಡುತ್ತಾರೆ ಭಗವಂತನನ್ನ ಅಂದರೆ ಸ್ವಾಮಿ, ಆ ಪದಾರ್ಥ ನೆಪ ಮಾಡಿ ನಮ್ಮೊಳಗಿರೋ ಸುಖವೇ ಕೊಡ್ತಾ ಇದೆಯಾ? ಕೊಟ್ಟಾರೆ ನಮ್ಗೆ ನಮ್ಮೊಳಗಿರೋ ಸುಖವೇ ಬರಬೇಕು. ಆದರೆ ಆ ಪದಾರ್ಥ ನೆಪ ಮಾಡಿ ನೀ ಕೊಡುವ ಸುಖ ಏನಿದೆ ಅದಕ್ಕಿಂತ ನಿನ್ನ ನೆನಪನ್ನು ನೆಪ ಮಾಡಿ ನೀ ಕೊಡುವ ಸುಖ ಜಾಸ್ತಿ. ನಿನ್ನ ನೆನಪಿನ ಸುಖದಲ್ಲಿ, ನಿನ್ನ ನೆನಪಿನಲ್ಲಿ ಬರುವ ಸುಖ ಜಾಸ್ತಿ. ಆದ ಕಾರಣ ಪರಮ ಸುಖ ಯಾವುದು ಅಂದ್ರೆ ದೇವರೇ ಸಾಕು, ಇನ್ನೇನು ಬೇಡ ಎನ್ನುವ ಸ್ಮರಣೆ ಏನಿದೆಯಲ್ಲ ಅದರಲ್ಲಿ ಬರುವ ಸುಖ ಪರಮ ಸುಖ. ಅಂದ್ರೆ ಆ ನೆನಪನ್ನು ನೆಪ ಮಾಡಿ ದೇವರು ನಮ್ಮ ಸ್ವರೂಪದಲ್ಲಿ ಪ್ರಕಟ ಮಾಡುವ ಸುಖ ಏನಿದೆ ಅದು ಪರಮ ಸುಖ, ಪರಮೋಚ್ಚ ಸುಖ. ನಮ್ದೇ ನಮ್ದೇ, ಆದರೆ ಪಡೆಯೋ ಭಾಗ್ಯ ಇಲ್ಲ. ಅದರಲ್ಲಿ ಉಚ್ಚ ಸ್ಥಿತಿ ನಮ್ಮಲ್ಲಿ ಪಡೆಯೋ ಭಾಗ್ಯ ಇಲ್ಲ. ಎಷ್ಟು ಪಡೆದರೂ ಹೊರಗಿನ ನೆಪ ಮಾಡಿಕೊಂಡು ಚೂರು 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 ಪಡಿಬೋದಷ್ಟೇ. ಬಹಳ ಒಳ್ಳೆ ಪಡಿಬೇಕು ಅಂದ್ರೆ ದೇವರ ನೆನಪು ಬೇಕು, ಭಗವಂತನ ವಿಶೇಷ ನೆನಪು. ಎಂಥ ನೆನಪು ಅಂದ್ರೆ ಇವ ನನ್ನವ, ಇವ ನನ್ನವ ಅಂತ ನೆನಪಿನಿಂದ ಇವನು ಬೇಕು, ಇನ್ನೇನು ಬೇಡ ಸಾಕು ಎನ್ನುವ ನೆನಪು ಬಂದರೆ ಆ ನೆನಪಿನಿಂದ ಬರುವಂತಹ ಸುಖ ಇನ್ಯಾವುದರಿಂದ ಬರಲಿಕ್ಕೆ ಸಾಧ್ಯವಿಲ್ಲ. ಆ ನೆನಪಿನ ಸುಖವನ್ನೇ ಪರಮ ಸುಖ ಅಂತ ಕರೀತಾರೆ. ಅಂತ ಭಗವಂತನ ಬೇಡು ಪರಮ ಸುಖ ಅಂದ್ರು. ಇದೇ ದಾಸರಾಯರು ಒಂದು ಕಡೆ ಹೇಳ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಅಂದ್ರು ಒಂದು ಕಡೆ. ಅದರಲ್ಲಿ ಚತುರವಿಧ ಪುರುಷಾರ್ಥದಲ್ಲಿ ಮೋಕ್ಷವು ಬಂತು, ಮೋಕ್ಷದಲ್ಲಿ ಬರುವ ಸುಖ ಅದರಲ್ಲಿ ಸೇರಿತು, ಅದನ್ನ ಬೇಡದಲೇ ಅಂತ ಹೇಳಿ ಇಲ್ಲಿ ಪರಮ ಸುಖ ಬೇಡು ಅಂತ ಕೇಳಿದ್ರೆ ಮೋಕ್ಷ ಸುಖ ಬೇಡು ಅಂತ ಅರ್ಥ ಅಲ್ಲ. ಇನ್ನೇನೋ ಇದೆ ಅಂದ್ರೆ ಮೋಕ್ಷದಲ್ಲಿ ಸುಖ ಸಿಗೋ ಸುಖಕ್ಕಿಂತ ದೇವರ ನೆನಪು ಏನು, ಇನ್ಯಾವುದು ಬೇಡ ಇವನೇ ಸಾಕು, ಇಂಥವನೊಬ್ಬನಿತ್ತೆ ಸಾಕಯ್ಯ ಅನ್ನುವ ನೆನಪೇನಿದೆ ಅದರಲ್ಲಿ ಬರುವ ಸುಖ ಇನ್ಯಾವುದರಲ್ಲಿ ಬರಲ್ಲ. ಆ ತಿಳ್ಕೊಂಡವ್ರು ಏನ್ ಮಾಡುತ್ತಾರೆ, ನಿನ್ನ ನೆನಪೇ ಸಾಕಯ್ಯ ನನಗೆ ಇನ್ಯಾವುದು ಬೇಡ ಅಂತಾರೆ. ಅದರಿಂದ ಅದನ್ನ ಇಲ್ಲಿ ದಾಸರಾಯರು ಪರಮ ಸುಖ ಅಂತ ಕರೆದ್ರು. ಅದನ್ನ ಬೇಡಬೇಕಂತೆ, ನೀನೇ ಬೇಕು ಎಂಬ ಬೇಡಿಕೆಯಲ್ಲಿ ಬರುವ ಸುಖ ಏನಿದೆ ಅದು ನನಗೆ ಕೊಡು ಅಂತ ಕೇಳಬೇಕು. ಅದೊಂದಕ್ಕೆ ನೋಡಿ, ಕೊಡು ಅಂತ ಕೇಳುವಂತ ಅಧಿಕಾರ ನಮಗಿರೋದು, ಇನ್ಯಾವುದನ್ನು ಇಲ್ಲ. ಅದಕ್ಕೆ ಮೋಕ್ಷವು ಬೇಡ ಬೇಡ, ಚತುರ್ವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡ ಬೇಡ ಎಂದು. ಆದ್ದರಿಂದ ಪರಮ ಸುಖ ಶಬ್ದಕ್ಕರ್ಥ ದೇವರೇ ಬೇಕು ಎಂಬ ನೆನಪಿನಿಂದ ದೇವರ ನೆನೆದಾಗ ಬರುವಂತ ಸುಖ ಪರಮ ಸುಖ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗಗನ ಪಾವಕ ಸಮಿಧೆ ರವಿ ರಶ್ಮಿಗಳ ಧೂಮವು ಅರ್ಚಿ ಎನುಪುದೆ ಹಗಲು ನಕ್ಷತ್ರಗಳ ಕಿಡಿಗಳು ಚಂದ್ರಮಂಗಾರ ಮೃಗವದೋದರೊಳಗೆ ಐದು ರೂಪಗಳ ಚಿಂತಿಸಿ ಭಕ್ತಿರಥ ಮಾತುಗಳ ಮಂತ್ರವು ಮಾಡಿ ಓಮಿಸು ಬರು ವಿಪಸ್ಥಿತರು. ಮೊದಲನೆಯದು ಯಾವ ಅಗ್ನಿ? ಸ್ವರ್ಗ ಅಗ್ನಿ. ಸ್ವರ್ಗವೇ ಅಗ್ನಿ. ಸ್ವರ್ಗ ಅಗ್ನಿ ಅಂದ್ರೆ ಸ್ವರ್ಗಕ್ಕೆ ಹೆಸರು ಯಾವುದು? ದ್ಯೂ ಅಂತ ಒಂದು ಹೆಸರು. ಆದ ಮೇಲೆ ಸ್ವರ್ಗಕ್ಕೆ ಇನ್ನೊಂದು ಹೆಸರು ಏನು? ಅಸೌಲೋಕ. ಅಸೌಲೋಕ ಅದಕ್ಕೆ ಆಕಾಶ ಅಥವಾ ಸ್ವರ್ಗ. ಅಸೌಲೋಕ ಅಂತ ಹೆಸರು. ಅಲ್ಲಿರುವ ದೇವರಿಗೇನು ಹೆಸರು? ದ್ಯೂ ಅಂತ ಹೆಸರು. ಅಸೌಲೋಕ ಅಂತಲೇ ಹೆಸರು. ರೂಪ ನಾರಾಯಣ ರೂಪ. ಹಾಗಾದರೆ ಇಲ್ಲಿರುವ ನಾರಾಯಣ ರೂಪ ಆ ಲೋಕದಲ್ಲಿದ್ದುಕೊಂಡು ಲೋಕ ಅಂತ ಕರೆಸಿಕೊಂಡಿದೆ, ಅಸೌ ಲೋಕ ಅಂತ ಕರೆಸಿಕೊಂಡಿದೆ. ಇದು ವ್ಯಾಪ್ತಿ ಆಯಿತು. ಎಲ್ಲಿದ್ದಾನೆ ಅಂತ ವ್ಯಾಪಾರ, ಅಗ್ನಿಯ ವ್ಯಾಪಾರ ಅಗ್ನಿಯಾಗಿ ಮಾಡಿದ್ದಾನೆ. ಅದರಿಂದ ನಾರಾಯಣನಿಗೆ ಎರಡು ಹೆಸರು ಬಂತು. ಒಂದೇನು ಬಂತು? ಅಗ್ನಿ ಅಂತ ಹೆಸರು ಬಂತು. ಇನ್ನೊಂದು ಅಸೌ ಲೋಕ. ಅಸೌ ಲೋಕ ಅಂತ ದೇವರ ಹೆಸರೇನು ಯಾಕೆ ಬಂತು ಅಂದ್ರೆ ಪ್ರಾಣಸ್ಥಿತತ್ವ ಅಂದ್ರೆ ವಾಯುದೇವರಲ್ಲಿದ್ದುಕೊಂಡು ಎಲ್ಲಾ ಕೆಲಸ ಮಾಡಿಸ್ತಾನಾದ್ದರಿಂದ ದೇವರಿಗೆ ಅಸೌ ಲೋಕ. ಪ್ರಾಣಸ್ಥಿತತ್ವ ಪ್ರಕಾಶ ರೂಪತ್ವಾಚ. ಪ್ರಕಾಶ ರೂಪನಾದವನು ವಾಯುದೇವರಲ್ಲಿ ಸದಾ ಇರ್ತಾನಾದ್ದರಿಂದ ದೇವರಿಗೆ ಅಸೌ ಲೋಕ ಅಂತ ಹೆಸರು. ಈ ರೂಪವೇ ಸ್ವರ್ಗದಲ್ಲಿ ಯಾವ ಕೆಲಸ ಮಾಡುತ್ತಾ ಇದೆ? ಅಗ್ನಿಯ ಕೆಲಸ ಮಾಡುತ್ತಾ ಇದೆ. ದೇವರಿಗೆ ಅಗ್ನಿ ಅಂತ ಯಾಕೆ ಹೆಸರು? ತಿನ್ನುವುದರಿಂದ ಅದನಾತ್ ಅಂಗ ನೇತೃತ್ವ ಅಂದ್ರೆ ಎಲ್ಲರ ಅಂಗಗಳಿಗೆ ನೇತಾರನಾದ್ದರಿಂದ ದೇವರಿಗೆ ಅಗ್ನಿ ಅಂತ ಹೆಸರು. ಯಾರಿದು ರೂಪ? ನಾರಾಯಣ ರೂಪ. ನಂತರ ಸಮಿತ. ನಾರಾಯಣನಿಂದ ಹುಟ್ಟಿದ ಮೊದಲನೇ ರೂಪ ಯಾವುದು? ನಾರಾಯಣ. ನಾರಾಯಣ 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 ರೂಪ ಏನು ಕೆಲಸ ಮಾಡುತ್ತೆ? ಎಲ್ಲಿರುತ್ತೆ? ಆದಿತ್ಯನಲ್ಲಿದೆ. ಆದಿತ್ಯನಲ್ಲಿರುವ ನಾರಾಯಣ ನಾರಾಯಣ ರೂಪಕ್ಕೆ ಹೆಸರು ಆದಿತ್ಯ ಅಂತ. ಯಾಕೆ ಆದಿತ್ಯ ಅಂತ ಹೆಸರು? ಕರ್ಮಗಳನ್ನು ಪ್ರಾಣಿಕೃತ ಕರ್ಮ ಜಾತಂ ಆದಾಯ ಯಾರು? ಎಲ್ಲಾರು ಎಲ್ಲಾ ಪ್ರಾಣಿಗಳು ಮಾಡಿದ ಕರ್ಮಗಳ ಗುಂಪನ್ನ ಸೆಳೆದುಕೊಂಡು ಹೋಗ್ತಾರಾದ್ದರಿಂದ ದೇವರಿಗೆ ಆದಿತ್ಯ ಅಂತ ಹೆಸರು. ಮಾಡುವ ಕೆಲಸ ಏನು? ಸಮಿತ್ತು. ಸಮಿತ್ ಅಂದ್ರೆ ದೇವರ ಹೆಸರು ಸಮಿತ್ತು. ದೇವರ ಹೆಸರು ಯಾಕೆ ಬಂತು? ಚೆನ್ನಾಗಿ ಏಳಿಗೆ ಕೊಡುತ್ತಾನೆ. ಸಮೇಧನ ಸಮಿತ್. ಯಾರು ದೇವರನ್ನ ಸಮಿತ್ತು ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ಒಳ್ಳೆ ಏಳಿಗೆ ಕೊಡತಾನದ್ದರಿಂದ ದೇವರಿಗೆ ಸಮಿತ್ತು ಅಂತ ಹೆಸರು. ಯಾವುದಿದು? ನಾರಾಯಣ ನಾರಾಯಣ. ನಂತರ ಬರುವಂತಹ ರೂಪ ಯಾವುದು? ನಾರಾಯಣ ವಾಸುದೇವ ರೂಪ. ಈ ರೂಪ ಎಲ್ಲಿದೆ? ರಶ್ಮಿಗಳಲ್ಲಿದೆ. ರಶ್ಮಿಗಳಲ್ಲಿರುವ ದೇವರ ರೂಪಕ್ಕೆ ನಾರಾಯಣ ವಾಸುದೇವ ರೂಪಕ್ಕೆ ಹೆಸರು ರಶ್ಮಿ. ಯಾಕೆ ರಶ್ಮಿ ಅಂತ ಹೆಸರು? ಸುಖ ರೂಪನಾದ್ದರಿಂದ ರತಿ ಶಂ ಮಾನ ರೂಪತ್ವಾತ್. ಮಂಗಳಕರವಾದ ಜ್ಞಾನ ಆನಂದ ರೂಪನಾದ್ದರಿಂದ ದೇವರಿಗೆ ರಶ್ಮಿ ಅಂತ ಹೆಸರು. ರಶ್ಮಿಗಳಲ್ಲಿರುವ ನಾರಾಯಣ ವಾಸುದೇವ ರೂಪವೇ ಏನು ಕೆಲಸ ಮಾಡುತ್ತಾ ಇದೆ? ಧೂಮದ ಕೆಲಸ ಮಾಡುತ್ತಾ ಇದೆ. ಧೂಮ ಅಂತ ದೇವರಿಗೆ ಹೆಸರು. ಧೂಮ ಅಂತ ದೇವರಿಗೆ ಯಾಕೆ ಹೆಸರು? ಅಜ್ಞಾನಾದಿಗಳನ್ನ ಧ್ವಂಸ ಮಾಡುವುದರಿಂದ ದೇವನಿಗೆ ಧೂಮ ಅಂತ ಹೆಸರು. ಇನ್ನು ನಾರಾಯಣ ಸಂಕರ್ಷಣ ರೂಪ. ಈ ರೂಪ ಎಲ್ಲಿದೆ? ಎಲ್ಲಿದೆ? ಅಹಸ್ಸಿನಲ್ಲಿದೆ. ಅಹಸ್ಸಿನಲ್ಲಿರುವ ದೇವರ ರೂಪಕ್ಕೆ ಹೆಸರು ಅಹಸ್ಸು. ದೇವರ ರೂಪಕ್ಕೆ ಅಹಸ್ಸು ಅಂತ ಹೆಸರು ಯಾಕೆ? ಸತ್ತಲಿಂದ ಹೊಡೆತ ಇಲ್ಲದ್ದರಿಂದ, ಯಾರಿಂದಲೂ ಸೋಲಿಲ್ಲದ್ದರಿಂದ, ತಮಸ ಅಹನೀಯತ್ವಾದ, ಕತ್ತಲಿಂದ ಹೊಡೆತ ಇಲ್ಲದ್ದರಿಂದ ದೇವರಿಗೆ ಅಹಸ್ಸು ಅಂತ ಹೆಸರು. ಈ ರೂಪ ಏನು ವ್ಯಾಪಾರ ಮಾಡುತ್ತಾ ಇದೆ? ಅರ್ಚಿ. ಅರ್ಚಿ ಅಂತ ಯಾಕೆ ಹೆಸರು ದೇವರಿಗೆ? ಅರ್ಚಿತತ್ವ ಆತ ಅರ್ಚಿ, ಚೆನ್ನಾಗಿ ಪೂಜ್ಯನಾದ್ದರಿಂದ ದೇವರಿಗೆ ಅರ್ಚಿ ಅಂತ ಹೆಸರು. ಇನ್ನ ನಾಲ್ಕನೇ ರೂಪ ನಾರಾಯಣ ಪ್ರದ್ಯುಮ್ನ ರೂಪ. ಈ ನಾರಾಯಣ ಪ್ರದ್ಯುಮ್ನ ರೂಪ ಎಲ್ಲಿದೆ? ಚಂದ್ರನಲ್ಲಿದೆ. ಕೆಲಸ ಯಾವುದು? ಅಂಗಾರ. ಚಂದ್ರಮ ಅಂಗಾರ ಅಂದ್ರು. ಹೌದು, ಕಾಲಕ್ಕೆ ಇನ್ನು ಮುಂದಾಗಿರಲಿ, ಮೊದಲು ನಕ್ಷತ್ರಗಳು ಬಂದಿತ್ತು ಅಲ್ವಾ? ನಕ್ಷತ್ರಗಳು ಬಂದು ನಂತರ ಚಂದ್ರಮ ಅಂಗಾರ ಅಂತ, ಅಲ್ಲಿ ಚಂದ್ರ ಅಂಗಾರ ಅಂತ ಬಂದು ನಕ್ಷತ್ರಗಳು ಬಂತು. ಒಬ್ಬರದೇ ಇದೇನು ಹಿಂದ್ ಮುಂದಾಗಿದೆ? ಯಾವ್ದಾದ್ರೆ ಎರಡು ಅಂತ ಹೇಳಿ ಹೇಳೋ ಕಾಲಕ್ಕೆ ಹಿಂದ್ ಮುಂದಾಗಿದೆ. ಪದಾರ್ಥಂತಲೇ ಕೂತಿದೆಯಲ್ಲ, ಅದನ್ನ ಹೇಳ್ತಾರೆ. ಆದ್ರೆ ಚಂದ್ರನ ಒಳಗಿರತಕ್ಕಂತ ದೇವರಿಗೆ ಏನಂತ ಹೆಸರು? ದೇವರಿಗೆ ಚಂದ್ರ ಅಂತ ಹೆಸರು. ಚಂದ್ರಯತೀತಿ ಚಂದ್ರ, ಚಂದ್ರಯತೀತಿ ಚಂದ್ರ ಅಂದ್ರೆ ಆಹ್ಲಾದ ಕೊಡತಾನಾದ್ದರಿಂದ ದೇವರಿಗೆ ಚಂದ್ರ ಅಂತ ಹೆಸರು. ಆ ರೂಪ ಏನು ಕೆಲಸ ಮಾಡುತ್ತಾ ಇದೆ? ಅಂಗಾರದ ಕೆಲಸ. ಅಂಗಾರ ಅಂತ ದೇವರಿಗೆ ಹೆಸರು ಯಾಕೆ? ಅಂಗರತೇ ಅಂಗಾರ. ಇನ್ನ ಕೊನೆಯದು ಯಾವುದು? ನಾರಾಯಣ ಅನಿರುದ್ಧ ರೂಪ. ಈ ನಾರಾಯಣ ಅನಿರುದ್ಧ ರೂಪ ಎಲ್ಲಿದೆ? ನಕ್ಷತ್ರಗಳಲ್ಲಿದೆ. ನಕ್ಷತ್ರಗಳಲ್ಲಿರುವ ದೇವರ ಹೆಸರು ಯಾಕೆ ಹೆಸರು? ನ ವಿದ್ಯತೆ ಕ್ಷತ್ರಂ ಪಾಲಕ ಯಸ್ಯ, ಯಾರ ಮೇಲೆ ಒಡೆಯನಾದವನೊಬ್ಬನಿಲ್ಲವೋ ಅವನನ್ನು ನಕ್ಷತ್ರ ಅಂತ ಕರೆದರು. ನಾರಾಯಣ ಅನಿರುದ್ಧ ರೂಪ ನಕ್ಷತ್ರಗಳಲ್ಲಿದ್ದು ನಕ್ಷತ್ರ ಅಂತ ಕರೆಸಿಕೊಂಡು ಯಾರು ತನ್ನನ್ನು ನಕ್ಷತ್ರ ಅಂತ ಚಿಂತನೆ ಮಾಡುತ್ತಾರೋ ಅವರಿಗೆ ಮೇಲೆ ಒಬ್ಬ ಪಾಲಕ ನಿಲ್ಲದಂತೆ ಮಾಡಿಬಿಡುತ್ತೆ. ಅಂದರೆ ಯಾರು ಪಾಲಕರಿಂದ ಹೋದ್ರೆ ಹೇಗೆ ನಮಗೆ? ಅಂದರೆ ನಮಗೆ ಜ್ಞಾನಿಗಳಲ್ಲದೆ ಅಜ್ಞಾನಿಗಳು ನಮ್ಮ ತಲೆ ಮೇಲೆ ಕೂಡದಂತೆ ಮಾಡಿಬಿಡ್ತಾರೆ. ಯಾರ್ಯಾರು ನಮ್ಮ ತಲೆ ಮೇಲೆ ಕೂತು ಯಾರ್ಯಾರು ಕಾಲಿಗೆ ನಮಸ್ಕಾರ ಮಾಡದೆ ದೊಡ್ಡವರಿಗೆ ಮಾತ್ರ ನಮಸ್ಕಾರ ಮಾಡುವ ಭಾಗ್ಯ ಬೇಕಾ? ಆ ಭಾಗ್ಯ ಈ ಚಿಂತನೆ ಮಾಡಿದ್ರೆ ಬರುತ್ತೆ. ಈ ನಕ್ಷತ್ರಗಳಲ್ಲಿರುವ ನಾರಾಯಣ ಅನಿರುದ್ಧ ರೂಪ ಏನು ಕೆಲಸ ಮಾಡುತ್ತಾ ಇದೆ? ವಿಸ್ಫುಲಿಂಗ. ವಿಸ್ಫುಲಿಂಗ ಆದ ದೇವರಿಗೆ ಹೆಸರು ಯಾಕೆ? ವಿವಿಧಂ ಸ್ಫುರಣಾತ್, ನಾನಾ ರೀತಿಯಲ್ಲಿ ತಾನು ತೋರುತ್ತಾನೆ, ಸ್ಫೂರ್ತಿ ಹೊಂದಿದ್ದಾನೆ, ಚಿಂತನೆ ಮಾಡುವವರಿಗೆ ಸ್ಫೂರ್ತಿಯನ್ನು ಕೊಡುತ್ತಾನೆ. ಆದ್ದರಿಂದ ದೇವರಿಗೆ ವಿಸ್ಫುಲಿಂಗ ಅಂತ ಹೆಸರು. ಇಲ್ಲಿ ನೋಡಿ, ಮೃಗವರ ಉದರನೊಳಗೆ ಐದು ರೂಪಗಳ ಚಿಂತಿಸಿ ಭಕ್ತಿರಥ ಮಾತುಗಳೇ ಮಂತ್ರವು ಮಾಡಿ ಹೋಮಿಸುವರು ವಿಪಶ್ಚಿತರು. ಏನಿದು? ಜ್ಞಾನಿಗಳು ದೇವತೆಗಳು ಏನ್ ಮಾಡುತ್ತಾರೆ? ಮೃಗವರ ಉದರನೊಳಗೆ, ಅಂದ್ರೆ ಮೃಗವರ ಉದರ ಅಂದ್ರೆ ಚಂದ್ರ, ಚಂದ್ರನೊಳಗೆ ಹೋಮಿಸುವರು. ಅಲ್ಲಿ ಹೇಳಿದ್ರು ಈ ರೀತಿ ಆ ಅಗ್ನಿಯಲ್ಲಿ ಹೋಮಿಸಿ ನಂತರ ಚಂದ್ರನ ಮೂಲಕ ಕರ್ಕೊಂಡು ಬರ್ತಾರೆ. ಇಲ್ಲಿ ಏನ್ ಹೇಳಿದ್ರು? ಮೃಗವರ ಉದರನೊಳಗೆ ಐದು ರೂಪಗಳ ಚಿಂತಿಸಿ ಹೋಮಿಸುವರು ಅಂದ್ರು. ಅಂದ್ರೆ ಆ ಅಗ್ನಿ ಆಕಾಶಾಗ್ನಿಯ ಮೂಲಕ ಚಂದ್ರನ ಮೂಲಕ ಬರುವಂತೆ ಮಾಡುತ್ತಾರೆ. ಅಲ್ಲಿ ಏನಾಯ್ತು? ಚಂದ್ರನಲ್ಲೂ ಹೋಮ ಮಾಡಿದಂತಾಯಿತು. ಮೊದಲು ಹೋಮ ಎಲ್ಲಿ? ಆಕಾಶ ಸ್ವರ್ಗಾಗ್ನಿಯಲ್ಲಿ ಹೋಮ ಮಾಡುವಾಗ ಅಲ್ಲಿಂದನೇ ಚಂದ್ರನಲ್ಲಿ ಬೀಳುವಂತೆ ಹೋಮ ಮಾಡುತ್ತಾರೆ. ಚಂದ್ರನು ಅಗ್ನಿಯೇ, ಅಲ್ಲಿ ಚಂದ್ರನ ಮೂಲಕ ಜೀವನನ್ನ ಕರ್ಕೊಂಡಿರ್ತಾರೆ. ಅಲ್ಲಿ ಏವಂ ದೇವಾಹ ಜೀವಂ ನಾರಾಯಣಾದಿ ರೂಪ ಉಪಪನ್ನೇ ನಾರಾಯಣಗ್ನೋ ಹುತ್ವ ಚಂದ್ರದ್ವಾರ ಅಂತ ಹೇಳ್ತಾರೆ. ಚಂದ್ರನ ಮೂಲಕ ಕರ್ಕೊಂಡು ಬರುತ್ತಾರೆ. ಅದಕ್ಕೆ ಐದು ರೂಪಗಳ ಚಿಂತಿಸಿ, ಐದು ರೂಪಗಳ ಚಿಂತನೆ ಮಾಡಿ ಆ ಚಂದ್ರನೊಳಗೆ ಹೋಮ ಮಾಡುತ್ತಾರೆ. ಭಕ್ತಿರಸ ಮಾತುಗಳೇ ಮಂತ್ರವು ಮಾಡಿ ಅಂದ್ರು. ಆಯಾ ಕಾಲದಲ್ಲಿ ದೇವತೆಗಳು ಏನೇನು ಮಾತುಗಳಿರುತ್ತೆ ಆ ಭಗವಂತನ ಚಿಂತನೆ ಮಾಡುವುದು ಅದೆಲ್ಲ ಮಂತ್ರವನ್ನಾಗಿ ಮಾಡಿ ಆ ಜೀವನನ್ನ ಹೋಮ ಮಾಡುತ್ತಾರೆ. ಯಾರು ವಿಪಶ್ಚಿತರು? ಈ ಹೋಮ ಯಾರು ಮಾಡುತ್ತಾರೆ? ದೇವತೆಗಳು ಮಾಡುತ್ತಾರೆ, ನಾವು ಮಾಡಲ್ಲ. ಮತ್ತೆ ನಾವೇನ್ ಮಾಡ್ಬೇಕು ಅಂದ್ರೆ ಚಿಂತನೆ. ಯಾವ ರೀತಿ ಚಿಂತನೆ? ದೇವತೆಗಳು ಈ ತರ ಹೋಮ ಮಾಡಿದ್ರು ಅದು ನಿನ್ನ ಪೂಜೆ ಆಗಲಿ ಹರಿವಿ ಅಲ್ಲ, ಅದು ನಿನ್ನ ಪೂಜೆ ಆಗಲಿ ಅಂತ ನಿಂಗೆ ಏನ್ ಅಧಿಕಾರ ಕೊಡ್ಲಿಕ್ಕೆ? ನಿಂಗೇನು ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ಅಧಿಕಾರ? ದೇವತೆಗಳೆಲ್ಲ ಮಾಡಿಸಿದ್ದು. ಅಂದರೆ ನಿಮಗೆ ದೃಷ್ಟಾಂತ ಕೊಡಬೇಕಾದರೆ, ವಾಯುದೇವರು ನಮ್ಮಲ್ಲಿ ನಿಂತು 21,600 ಹಂಸ ಮಂತ್ರ ಜಪ ಮಾಡುತ್ತಾರೆ, ಹೌದಾ? ಹಾಗಾದರೆ ಕೃಷ್ಣಾರ್ಪಣೆ ಬಿಡಬೇಕಾಗಿದ್ದು ಯಾರು? ವಾಯುದೇವರು. ಆದರೆ ನಾವು ಬಿಡ್ತೀವ ಇಲ್ಲ? 21,600 ಏನಂತ ಬಿಡ್ತಾ ಇದ್ದೀವಿ? ವಾಯುದೇವರು ನನ್ನಿಂದ ಮಾಡಿಸಿದ್ದು ನಿನಗರ್ಪಿತ, ಅಷ್ಟು ಹಾಕಿ ಬಿಡ್ತೀರಾ? ಅವಾಗ ದೇವರು ಕೇಳಿದ್ರೆ, ವಾಯುದೇವರು ಮಾಡಿಸಿದ್ರು, ವಾಯುದೇವರು ಬಿಡ್ಲಿ, ನೀನ್ಯಾಕೆ ಬಿಡ್ತಾ ಇದೀಯಾ ಅಂತ ಕೇಳಿದ್ರೆ, ನಮ್ಮಿಂದ ಮಾಡಿಸಿದ್ದಕ್ಕೆ ನಮ್ದು ಪಾರ್ಟ್ ಇದೆ, ಆದ ಕಾರಣ ಕೃಷ್ಣಾರ್ಪಣೆ ಬಿಡಬೇಕು. ಹಾಗೆ ದೇವತೆಗಳು ಹೋಮ ಮಾಡಿದ್ರು, ಮಾಡಿದ್ದಾರೆ ನಮ್ಮನ್ನೇ. ಅಲ್ಲಿ ಅಲ್ಲಿದ್ದು ಮಾಡುತ್ತಾರಲ್ಲ, ಬಿದ್ದದ್ದು ನಾವೇ ಅಲ್ಲ ಹೋಮದಲ್ಲಿ. ಅದಕ್ಕೆ ಕೃಷ್ಣಾರ್ಪಣೆ ಬಿಡುವ ಅಧಿಕಾರ ನಮಗಿದೆ, ಅದು ಕೃಷ್ಣಾರ್ಪಣ ಅನ್ನಬಹುದು. ಏನು ಮಾಡ್ಬೇಕಲ್ಲಿ ಚಿಂತನೆ? ಅರ್ಥ ಆಯ್ತು? ಒಂದು ಸ್ಟೆಪ್ ಮೇಲೆ ಬರ್ತೀರಾ, ಹೋಮ ಆಗುತ್ತೆ ಅಂತ ಹೇಳಿ. ಹೇಗ್ ಹೋಮ ಆಗುತ್ತೆ, ಹೇಗ್ ಚಿಂತನೆ ಮಾಡಬೇಕು ಅಂದರೆ, ನಮ್ಮ ಆಕಾರದ ಭಗವದ್ ರೂಪವನ್ನ ಯಜ್ಞಕುಂಡದಲ್ಲಿರುವ ಅಲ್ಲಿರುವ ನಾರಾಯಣ ಅಗ್ನಿಯಲ್ಲಿ 5 ರೂಪಗಳೇನಿದೆ ಅಲ್ಲಿ ಐಕ್ಯ ಚಿಂತನೆ ಮಾಡಿ ಹೋಮ ಮಾಡುತ್ತಾರೆ. ಅಂದ್ರೆ ಆ ರೂಪಗಳ ಐಕ್ಯ ಚಿಂತನೆ ಮಾಡಿ ಅಧೀನ ದೇವರ ಕೈಗೆ ಕೊಡುತ್ತಾರೆ. ದೇವರ 5 ರೂಪಗಳು ನಮ್ಮಲ್ಲಿ ಪ್ರವೇಶ ಮಾಡುತ್ತೆ, ಪ್ರವೇಶ ಮಾಡಿ ನಮ್ಮಲ್ಲಿ ಪರಿಣಾಮ ತಂದು ಕೊಡುತ್ತೆ. ಅದೇ ಹೋಮ, ಹೋಮದ ಪ್ರಸಾದ. ದೇವರ ಅಧೀನ ಚಿಂತನೆ ಮಾಡುತ್ತಾರೆ ಆ ಭಗವಂತನಿಗೆ, ಸ್ವಾಮಿ ನಿನ್ನ ಕೊಡ್ತಾ ಇದ್ದೇವೆ ಅಂತ ನಮ್ಮನ್ನು ಕೊಡುತ್ತಾರೆ. ಅಧೀನ ಚಿಂತನೆ ಮಾಡುವುದು ಅಂದ್ರೆ, ನಮ್ಮ ಆಕಾರದಲ್ಲಿರುವ ಭಗವದ್ ರೂಪಗಳನ್ನ, ನಮ್ಮಲ್ಲಿ ತತ್ವದ ಆಕಾರದಲ್ಲಿ ಭಗವದ್ ರೂಪಗಳೇನಿರುತ್ತೆ ಆ ರೂಪಗಳನ್ನೆಲ್ಲ ಚಿಂತನೆ ಮಾಡಿ ಅಲ್ಲಿರುವ ಅಗ್ನಿಯಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಚಿಂತನೆ ಮಾಡುತ್ತಾರೆ. ಅವಾಗ ಏನಾಗುತ್ತೆ, ಆ ರೂಪಗಳು ಇಲ್ಲಿ ಪ್ರವೇಶ ಮಾಡಿ, ಇಲ್ಲಿರುವ ರೂಪಗಳು ಒಂದು ರೂಪದಿಂದ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಪುನಃ ಪ್ರಸಾದ ರೂಪೇಣ ನಮ್ಮಲ್ಲಿ ಪ್ರವೇಶ ಮಾಡಿ ನಮ್ಮಲ್ಲಿ ಪರಿಣಾಮ ಉಂಟು ಮಾಡುತ್ತೆ. ಅವಾಗೆಲ್ಲ ಎಷ್ಟೆಷ್ಟು ರೂಪಗಳು ಬಂದಿರುತ್ತೆ, ಅದೆಲ್ಲ ಭಗವಂತನ ಪೂಜಾ. ಇಷ್ಟು ಅರ್ಥ ಇದೆ. ಅದನ್ನ ಹೇಳಿದ್ರು, ಮಾ ಭಕ್ತಿರಸ ಮಾತುಗಳೇ ಮಂತ್ರವು ಮಾಡಿ ಹೋಮಿಸುವರು ಉಪಸ್ಥಿತರು ಅಂದ್ರೆ ಏನರ್ಥ ಅಂದರೆ, ಸ್ವಾಮಿ ದೇವತೆಗಳು ಹೋಮ ಮಾಡಿದ್ರು, ಹೋಮ ಮಾಡಿದಾಗ ನಾನಾ ರೀತಿಯಾದ ನಿನ್ನ ರೂಪಗಳು ಪ್ರಕಟ ಆದವು. ಹೋಮ ಮಾಡಿದಾಗ ರೂಪಗಳು, ಹೋಮ ಮಾಡಿದ ಮೇಲೆ ನಿನ್ನ ರೂಪಗಳು ನನ್ನಲ್ಲಿ ಪ್ರವೇಶ ಮಾಡಿ ಅಲ್ಲಿ ನನ್ನಲ್ಲಿ ಪರಿಣಾಮ ತಂದು ಇದರಲ್ಲೆಲ್ಲ ಕೂಡ ನಿನ್ನ ರೂಪಗಳೇ ಪ್ರಕಟ ಆಗಿವೆ, ಅವೆಲ್ಲ ನಿನ್ನ ಪೂಜೆಯಾಗಲಿ ಹರಿಯೇ. ದೇವತೆಗಳು ಮಾಡಿದ್ದು ನನ್ನ ಮೂಲಕ ಕೃಷ್ಣಾರ್ಪಣ ಅನ್ನಿಸ್ತಾ ಇದ್ದಾರೆ, ಹರಿಯೇ ನಿನಗರ್ಪಿತ ಅಂದರೆ ಭಗವಂತನಿಗೆ ಅದು ಯಜ್ಞ ನಿತ್ಯ ಹೋಮ. ಇಲ್ಲಿ ನಾವು ಅರ್ಪಣೆ ಮಾಡೋ ಕಾಲಕ್ಕೆ ದೇವತೆಗಳು ಮಂತ್ರ ಹೇಳಿರ್ತಾರೆ, ನಾವು ಭಕ್ತಿರಥ ಮಾತುಗಳೇ ಮಂತ್ರವು ಮಾಡಿ, ಸ್ವಾಮಿ ಇಷ್ಟು ದೇವತೆಗಳ ಮೂಲಕ ಹೋಮ ಮಾಡಿಸಿದ್ಯಪ್ಪ, ಆ ಹೋಮ ಮಾಡಿಸಿದ್ದು ಅಲ್ಲಿ ಪ್ರಕಟವಾದ ರೂಪಗಳು ನಿನಗರ್ಪಿತ ಹರಿಯೇ ಅಂತ ಭಕ್ತಿಯಿಂದ ಕೂಡಿಕೊಂಡು ವಿಪಶ್ಚಿತರು ಯಾರು, ಜ್ಞಾನಿಗಳು ಹೀಗೆ ಅರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡವರು ಯಾರಿರ್ತಾರೆ ಅವರು ಚೆನ್ನಾಗಿ ಹೋಮಿಸುವರು. ಏನು ಹೋಮಿಸುವರು? ದೇವರ ಭಗವದ್ ರೂಪಗಳನ್ನ ದೇವರಲ್ಲಿ ಹೋಮಿಸುವರು, ಬಿಂಬಮೂರ್ತಿಯಲ್ಲಿ ಹೋಮಿಸುವರು. ಸ್ವಾಮಿ ನೀನೇ ಅಲ್ಲಿದ್ದು ಆ ಹೋಮ ನಡೆಸಿದ್ದೀಯಾ, ಅಲ್ಲಿ ಪ್ರಕಟ ಆದ ರೂಪಗಳೆಲ್ಲ ನಿನಗರ್ಪಿತ ಹರಿಯೇ, ದೇವತೆಗಳ ಮೂಲಕ ನಿನಗರ್ಪಿತ ಹರಿಯೇ ಅಂತ ನಾವು ಚಿಂತನೆ ಮಾಡಿದ್ವಿ. ಇದು ಸೆಕೆಂಡ್ ಸ್ಟೆಪ್ ಅಂತಲ್ಲ, ಇವಾಗ ಫಸ್ಟ್ ಸ್ಟೆಪ್ ಏನೋ ದೇವತೆಗಳು ಹೋಮ ಮಾಡ್ತಾರೆ ಮುಂದಕ್ಕೆ ಹೋಗ್ತಾ ಇದು, ಈಗ ಅರ್ಪಣೆ ಮಾಡುವ ಕ್ರಮ ಬಂತು. ಈ ಕ್ರಮ ಬಂದಾಗ ಇದೆಲ್ಲ ರಹಸ್ಯಗಳು, ದಾಸರಾಯರು ಸುಳಾದಿಗಳು ಕಳಿಸಿಕೊಟ್ಟಿದ್ದಾರೆ. ಸಾಮಾನ್ಯ ಯಾರನ್ನ ಕೇಳಿದ್ರೆ, ಏ ಇವೆಲ್ಲ ನಮ್ದೆಲ್ಲ ದೇವತೆಗಳದು, ಸುಮ್ಮನೆ ಕೂತ್ಕೊಳ್ರಿ ಅಂತ ಬಾಯಿ ಕಲ್ಲು ಹಾಕ್ಬಿಡ್ತಾರೆ. ಯಾರಿಗೂ ಹೇಳಕ್ ಹೋಗ್ಬೇಡ್ರಿ, ಸೈಲೆಂಟ್ ಆಗಿ ನಿಮ್ ಪಾಡಿ ನೀವು ಮಾಡ್ಕೊಂತ ಹೋಗ್ಬಿಡ. ಗೊತ್ತಿದ್ದವರು ಒಳ್ಳೆದಪ್ಪ ಮಾಡ್ತಾ ಇದೆಯಾ ಅಂತಾರೆ. ಈ ಗೊತ್ತು ಗೊತ್ತಿಲ್ಲದವ್ರು ಇರ್ತಾರಲ್ಲ, ಅದೇನ್ ಮಾಡ್ತಾರೆ, ಇವೆಲ್ಲ ದೇವತೆಗಳದು, ನೀವೆಲ್ಲ ಮಾಡ್ಬಿಟ್ರೆ ಹಾಳಾಗಿ ಹೋಗ್ತೀರ, ಅವೆಲ್ಲ ಇದ್ರೆ ನಮ್ಗಾಗಿ ಚಿಂತನೆ ಕೊಡ್ತಾರೆ. ನಾವು ಹೇಗ್ ಮಾಡ್ತಾ ಇದ್ವಿ, ನಾವೇ ಹೋಗಿ ಕೃಷ್ಣಾರ್ಪಣ ಅಂತ ಇಲ್ಲ, ದೇವತೆಗಳು ಮಾಡಿಸಿದ್ದು, ನನ್ನ ಮೂಲಕ ಮಾಡಿಸಿದ್ದು ಆ ಯಜ್ಞ. ನನ್ನ ಭಾಗ ಇದೆ ಅಲ್ಲಿ, ವಿಶೇಷವೇ ನನ್ನ ಮೂಲಕ ಮಾಡಿಸಿದ್ದು ನಿನಗರ್ಪಿತ. ಇನ್ನೊಂದು ಏನು ಕೃಷ್ಣಾರ್ಪಣೆ ಬಿಡ್ತಾ ಇದ್ದೀರಾ ಅಂದ್ರೆ, ಮಾಡಿದ ಚಿಂತನೆ ಕೃಷ್ಣಾರ್ಪಣೆ ಬಿಡ್ತಾ ಇದ್ದೀರಾ. ಹಿಂದೆ ಅಲ್ಲಿ ಹುಟ್ಟಿದ ಭಗವತ್ ರೂಪಗಳನ್ನ ಭಗವಂತನೇ ಸ್ವೀಕಾರ ಮಾಡಿ ಆಯಿತು. ಆ ಸ್ವೀಕಾರ ಮಾಡಿದ ಭಗವದ್ ರೂಪಗಳನ್ನ ಸ್ವಾಮಿ ನೀ ಸ್ವೀಕಾರ ಮಾಡಿದ್ದೀಯಾ, ಅದು ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಬರೇ ಬಾಯಿಂದ ಉಚ್ಚಾರಣೆ. ಹೌದಾ, ನಿನಗರ್ಪಿತ. ಯಾಕೆ? ಓ, ಮಾಡಿದ್ದು ನನ್ನನ್ನೇ ಆದ್ದರಿಂದ ಆ ಸಂಬಂಧ ಇದೆ. ಅಷ್ಟೇ ಅಲ್ಲದೆ ಈ ಚಿಂತನೆ ಮಾಡಿದ್ದು, ಆ ಚಿಂತನೆಯಲ್ಲಿ ಬಂದ ರೂಪಗಳನ್ನು ದೇವರಿಗೆ ಅರ್ಪಣೆ, ಕೃಷ್ಣಾರ್ಪಣ. ಚಿಂತನೆ ಕೃಷ್ಣಾರ್ಪಣ ಆಯಿತು, ಇಡೀ ಹೋಮವು ಕೃಷ್ಣಾರ್ಪಣ ಆಯಿತು. ಯಾರ ಮೂಲಕ? ದೇವತೆಗಳ ಮೂಲಕ. ನೀನೇ ದೇವತೆಗಳ ಮೂಲಕ ನನ್ನಲ್ಲಿ ನಿಂತು ಕೃಷ್ಣಾರ್ಪಣ ಬಿಡಿಸಿ ಸ್ವೀಕಾರ ಮಾಡುತ್ತಾ ಇದ್ದೀಯ. ಗಗನ ಪಾಪ ಆಯ್ತಲ್ಲ, ಚಿಂತನೆ ಮಾಡ್ತಾರೆ. ಈ ಜಗತ್ತಿನಲ್ಲಿರುವ ಎಲ್ಲಾ ಸಜ್ಜನರದ್ದು ಹೇಗೆ ದೇವರು ಮಾಡಿಸ್ತಾ ಇದ್ದಾರೆ ಎಂಬ ಚಿಂತನೆ ಬರುತ್ತಲ್ಲ, ಆ ಚಿಂತನೆ ಅರ್ಪಣೆ ಮಾಡ್ತಾರೆ. ಯಾಕಂದ್ರೆ ಯಾರೋ ಒಬ್ರು ಕೇಳಿದ್ರು, ನಾವು ಕರ್ಮ ಸಮರ್ಪಣೆ ನಮ್ದು ನಾವು ಮಾಡಬಹುದು, ಇನ್ನೊಬ್ರು ಕರ್ಮ ಸಮರ್ಪಣೆ ಯಾಕೆ ಮಾಡ್ಲಿಕ್ಕೆ ಆಗತ್ತೆ ಎಂಬುದು ದೊಡ್ಡ ಪ್ರಶ್ನೆ ಅವ್ರ ತಲೆಯಲ್ಲಿ ಕಡಿತಾ ಕೂತಿದೆ. ಇನ್ನೊಬ್ಬರ ಕರ್ಮ ಸಮರ್ಪಣೆ ನಾವ್ ಯಾಕೆ ಮಾಡಬಹುದು? ರಾಯರೇ ಕೊಟ್ಟಿದ್ದಾರೆ, ಪ್ರಾತಃ ಸಂಕಲ್ಪ ಗತಿಯಲ್ಲಿ ಕೊಡ್ತಾರೆ. ನಾನು ಮಾಡುವ ಕರ್ಮಗಳು, ನನ್ನ ಆಜ್ಞಾಧಾರಿಗಳು, ದೇಹ ಸಂಬಂಧಿಗಳು, ಅವರೆಲ್ಲ ಮಾಡುವ ಕರ್ಮಗಳು ನಿನ್ನ ಪೂಜೆ ಆಗಲಿ ಹರಿಯೇ ಎಂದು ಕೊನೆಗೆ ಸರ್ವ ಸಮರ್ಪಣಾ ಕೃತ್ಯದಲ್ಲಿ ಅವರೆಲ್ಲರೂ ಮಾಡಿದ್ದು ನಿನ್ನ ಪೂಜೆ ಆಗಲಿ ಹರಿಯೇ ಅಂತ ಬಿಡ್ತಾರೆ. ಮತ್ತೆ ಇನ್ನೊಬ್ಬರು ಮಾಡಿದ್ದನ್ನ ಅದೇ ಪಾಕ ಸಂಕಲ್ಪ ಕೃತ್ಯ ಮಾಡಿದ್ಯಾಕೆ ಅವ್ರು ಮಾಡಿಕೊಳ್ಳಿಕ್ಕಲ್ಲ, ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ನಮಗೆಲ್ಲ ಆ ರೀತಿ ಕೃಷ್ಣಾರ್ಪಣೆ ಬಿಡುವ ಅಧಿಕಾರ ಇಲ್ಲದಿದ್ರೆ ನಮಗ್ ಕೊಡ್ತಾರಾ? ಕೊಡಲ್ಲ. ಕೊಟ್ಟಿದ್ದಾರೆ ಅಂದ್ರೆ ಮಾಡ್ಲೇಬೇಕು ಅಂತ ಅರ್ಥ. ಅಂದ್ರೆ ಯಾರದ್ದು ಮಾಡಬಹುದು ನಾವು? ಅಂದರೆ ಅವರರು. ಅವರರು ಅಂದ್ರೆ ಯಾರ್ಯಾರು ಅಂದರೆ ಈ ಜ್ಞಾನ ನೋಡಿ, ದೊಡ್ಡವರು ಚಿಕ್ಕವರು ಅಂತ ಎರಡು ರೀತಿ. ದೊಡ್ಡಸ್ತಿಗೆ ಹೇಗೆ, ಚಿಕ್ಕವರು ಹೇಗೆ? ಅಂದರೆ ಜ್ಞಾನದಿಂದ ದೊಡ್ಡವರು, ಜ್ಞಾನದಿಂದ ಚಿಕ್ಕವರು. ಈ ವಿಷಯದಲ್ಲಿ ಕರ್ಮ ಸಮರ್ಪಣೆ ಮಾಡಬೇಕು ಅಂತ ಜ್ಞಾನ ಇದ್ದವರು ದೊಡ್ಡವರೇ, ಕರ್ಮ ಸಮರ್ಪಣೆ ಮಾಡಬೇಕು ಅಂತ ಜ್ಞಾನ ಇಲ್ಲ ತಿರುಗಾಡುವರೆಲ್ಲ ನಮ್ಮವರು ಚಿಕ್ಕವರೇ, ನಮಕ್ಕಿಂತ ವಯಸ್ಸಲ್ಲಿ ದೊಡ್ಡವರಾಗಿರ್ಬೋದು. ಹೌದಾ? ಅದರಲ್ಲಿ ಕೂಡ ವಿಶೇಷ ಹೇಗೆ ಅಂದರೆ, ಯಾರು ಯಾರು ಪ್ರಾಣಿಗಳು ಏನೇನಿರುತ್ತವೆ, ಯಾರ್ಯಾರು ಇರ್ತಾರೆ, ಸಮರ್ಪಣೆ ಮಾಡಿಕೊಳ್ಳಿಕ್ಕಾಗಿರಲ್ಲ, ಅದೆಲ್ಲ ಕೂಡ ಕರ್ಮಗಳನ್ನ ದೇವತೆಗಳೇ ಮಾಡಿಸ್ತಾ ಇದ್ದಾರೆ. ಅದು ನೀನೇ ಪೂಜೆಯಾಗಿ ಸ್ವೀಕಾರ ಮಾಡುತ್ತಾ ಇದ್ದೀಯೇ ಹರಿಯೇ, ನಿನಗರ್ಪಿತಪ್ಪ ಇವೆಲ್ಲ ಅಂತ ಚಿಂತನೆ ಮಾಡಿದ್ದು ಕೃಷ್ಣಾರ್ಪಣೆ ಬಿಡಿ. ಆ ಕರ್ಮಗಳ ಸಮರ್ಪಣೆ ಹೇಗೆ? ಅವರು ಮಾಡಿದ ಕರ್ಮಗಳ ಸಮರ್ಪಣೆ ಅಂದ್ರೆ ದೇವತೆಗಳು ಅವರಿಂದ ಮಾಡಿಸಿ ಆ ಕರ್ಮಗಳನ್ನ ದೇವರಿಗೆ ಯಜ್ಞತ್ವೇನ ಅರ್ಪಣೆ ಮಾಡುತ್ತಾ ಇದ್ದಾರೆ ಅಂತ ಚಿಂತನೆ ಮಾಡುವುದೇ ಸಮರ್ಪಣೆ ಅಲ್ವಾ? ಆ ಮಾಡಿ ಅಪ್ಪ ಅದೆಲ್ಲ ನಿನ್ನ ಪೂಜೆ ಆಗ್ತಾ ಇದೆ ಹರಿಯೇ, ನಿನಗರ್ಪಿತ ಅಂತ. ಯಾಕೆ ನಿನಗರ್ಪಿತ ಅಂತ ಯಾಕೆ ಅನ್ಬೇಕು ನಾವು ಅಂತ ಹೇಳಿದ್ರೆ, ದಾಸರಾಗಿ ಕೊಟ್ಟರು. ಕಾನನ ಗ್ರಾಮಸ್ಥ ಪ್ರಾಣಿಗಳು ಏನೇನು ಮಾಡುವ ಕರ್ಮಗಳು ಲಕ್ಷ್ಮೀನಿವಾಸನಿಗೆ ಅರ್ಪಿಸು, ಇಲ್ಲದಿದ್ರೆ ಅರ್ಪಿಸು ಅಂತ ಹೇಳ್ತಾ ಇದ್ದಿಲ್ಲ. ಅನುಸಂಧಾನ ಪೂರ್ವಕದಿಂದ, ಮತ್ತು ಡೌಟ್ ಕೊಡ್ಬೋದೋ ಇಲ್ವೋ, ಇನ್ನೊಂದು ಪ್ರಾಣಿ ಮಾಡಿದ್ದು ನಾನು ಕೊಡ್ಲೋ ಇಲ್ವೋ ಅಂದ್ರೆ ಸಂದೇಹಿಸದೇ ದಿನ ದಿನವಿ ಅಂದ್ರು. ಮತ್ತ ಅದ ಕಪಾರ್ಥ ಮಾಡ್ತಾರೆ ದಾಸರಾಜ ಉದ್ದೇಶ ಅದಲ್ಲ ಅಂತೇಳ್ಬಿಟ್ಟು ಇನ್ನೊಂದೇನೋ ಹೇಳಲಿಕ್ಕೆ ಹೋಗ್ತಾರೆ. ತಲೆ ಕೆಡಿಸ್ಕೊಳ್ಬೇಡಿ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರು, ಹೇಳಲಿಕ್ಕೆ ಬಂದದ್ದೇ ಸ್ಪಷ್ಟವಾಗಿ ಹೇಳಲಿಕ್ಕೆ. ಏನೋ ಟೊಂಕಾಗಿ ಹೇಳಿ ಏನೇನೋ ತಲೆ ಕಟ್ಟಿಸ್ಲಿಕ್ಕೆ ಹೋಗ್ಲಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ದಾಸರಾಯರ ಪತ್ತೆ ಹೀಗಿದೆ, ಅದಕ್ಕೆ ಅರ್ಥ ಹೀಗಲ್ಲ, ಅವ್ರು ಸುತ್ತು ಬಳಸಿ ಹೇಳಿದ್ದಾರೆ. ಸುತ್ತು ಬಳಸಿ ಹೇಳಲಿಕ್ಕೆ ಶಾಸ್ತ್ರದ ವಾಕ್ಯಗಳು ತುಂಬ ಕೂತಿ, ಮತ್ತೆ ದಾಸರಾಯರು ಯಾಕೆ ಬರ್ಬೇಕು ಅದು ಸುತ್ತು ಬಳಸಿ ಹೇಳಲಿಕ್ಕೆ? ನಮ್ ತಲೆ ಕಟ್ಟಲಿಕ್ಕ ಇಲ್ಲಲ್ಲ, ಮೊದಲೇ ಶಾಸ್ತ್ರ ವಾಕ್ಯಗಳು ಅರ್ಥ ಆಗದೆ ಸುತ್ತು ಬಳಸಿದ್ದಕ್ಕೆ ತಲೆ ಕಟ್ಟಿ ಕೂತಾಗ ದಾಸರಾಯರು ಅವತಾರ ಮಾಡಿ ಡೈರೆಕ್ಟ್ ಆಗಿ ಹೇಳಿದರು. ಇನ್ನು ಅದನ್ನು ಕೂಡ ಸುತ್ತು ಬಳಸಿದ್ರು, ಅದು ಯಾವ್ದು ಮುಟ್ಬೇಕು ಯಾವ್ದು ಬಿಡಬೇಕು ಅರ್ಥ ಆಗಲ್ಲ. ಹೌದಲ್ವ? ಅದರಿಂದ ಚೆನ್ನಾಗಿ ದಾಸರಾಯರ ವಾಕ್ಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಡೌಟ್ ಇದ್ದ ಕಾಲ ಕೇಳಿದ್ರೆ ಆಯ್ತು. ಇನ್ನೊಂದು, ನಿಮಗೆ ಯಾವ ತೊಂದರೆ ಇಲ್ಲದೆ ಇರೋದು ಯಾವಾಗ ಗೊತ್ತಾ? ನಿಮ್ಮ ಪಾಡಿಗೆ ನೀವಿದ್ರೆ ಬಹಳ ಉತ್ತಮ. ಕೇಳಿದ್ದು ನಿಮ್ಮಲ್ಲಿ ನಿಲ್ಲತ್ತೆ. ನೀವು ಇನ್ನೊಬ್ಬರು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡಿದ್ರ ಪಕ್ಕದವರಿಗೆ ಅವರೆಲ್ಲೂ 24 ಕಡೆ ಹೋಗೊಂದಿರ್ತಾರೆ, ಅವರ ಡೌಟ್ಸ್ ಎಲ್ಲ ಕೇಳ್ತಾರೆ, ಅವರು ಸುಮ್ಮನೆ ಇರ್ತಾರ, ನೀವು ಕೇಳಿದ್ದು ಅವ್ರ ಹತ್ರ ಹೇಳ್ತಾರೆ, ಅವರೆಲ್ಲ ನಿಮ್ಮ ಯಾರು ಬೀಳ್ತಾರೆ, ಇವೆಲ್ಲ ಬೇಕಾಗಿತ್ತ, ಇನ್ನೊಬ್ಬರು ಉಪದೇಶ ಕೊಡ್ಲಿಕ್ಕೆ ಹೋಗಿದ್ದಕ್ಕೆಲ್ಲ ಇವೆಲ್ಲ ಇಷ್ಟೆಲ್ಲ ಆಗಿದ್ದು, ನಮ್ ಪಾಡಿಗೆ ನಾವಿದ್ರೆ ಆಗುತ್ತಾ? ಏನು ಆಗಲ್ಲ, ನಮ್ ಬರೀ ನಾವಿದ್ರೆ ಆಗಿದ್ದು. ಪಾವಕನು ಪರ್ಜನ್ಯ ಸಮಿಧೆಯು ಪ್ರಾವಹೀಪತಿ, ಧೂಮಗಳೇ ಮೇಘಾವಳಿಗಳು, ಅರ್ಚಿಕ್ಷಣ ಪ್ರಭೆ ಗರ್ಜನವ ಕಿಡಿಯೂ ಭಾವಿಸುವುದಂಗಾರ ಸಿಡಿಲೆಂದು, ಈ ವಿಧಗ್ನಿಯೋಳ್ ಅಭಿಜಾತನ ಕೋವಿದರು ಹೋಮಿಸುವರು ಅನುದಿನ ಪರಮಪುತಿಯಲಿ. ನಾಳೆ ಇಲ್ಲ, ನಾಳಕ್ಕೂ ಸೇರೋಣ.